ಹೊರಗೆ. ಧಾತು ಅನ್ಯಥಾ ಇತಿ ಅವಿದ್ಯಮಾನ ಇತಿ ದ್ವಯಂ ದ್ವಿತೀಯ ಭಿನ್ನ ದೇಹಾದಿಹಿ. ಏನು ಪ್ರಶ್ನೆ ಹಾಕ್ಕೊಂಡಿದ್ದು, ಯಾವುದರಿಂದ ಹೇಗೆ ಭ್ರಮೆ ಬರುತ್ತೆ ನಮಗೆ, ಪರಸ್ಪರ ಅನುರಾಗ ಅನುರಕ್ತಯೋ ಕಾಮಿನಿ ಕಾಮುಕಯೋರಿವಾ. ಒಂದು ಕಡೆಗೆ ವಸ್ತುಗಳನ್ನು ನೋಡೋದು, ಅದರಿಂದ ಮನಸ್ಸಿನಲ್ಲಿ ನಾವು ಭ್ರಮೆ ಹೊಂದೋದು ಅಂತ ಹೇಳಿದ್ರಿ. ಮನಸ್ಸಿಗೆ ವಸ್ತುಗಳ ಸಂಪರ್ಕನೋ, ವಸ್ತುಗಳಿಂದ ಮನಸ್ಸಿಗೋ, ಯಾವುದರಿಂದ ಯಾವುದು ಅಂತ ಕೇಳಿದರೆ, ಇವೆರಡು ಪರಸ್ಪರ ಆಗೋದಕ್ಕೆ ಇನ್ನೊಂದು ಕಾರಣ ಇದೆ. ವಸ್ತು ವಿದ್ಯಮಾನ ಏವ ತಾದೃಶಃ ಅಪಿ ಯಶ್ಚ ದೇಹಾದಿ ಅವಭಾತಿ ಸೋಪಿ ಧಿಯಾ ಈಶ್ವರೇಚ್ಛೆಯೇವ ಪ್ರಾಪ್ತಃ. ಭಗವಂತ ನಮಗೆ ಭ್ರಮೆಯನ್ನು ಕೊಡ್ತಾನೆ ಒಳ್ಳೆಯದಕ್ಕೋಸ್ಕರ. ತತ್ಸ್ವಾಮಿಕತೆಯ ತದೀಯತ್ವಾ ಜೀವಸ್ಯ ಅವಿದ್ಯಮಾನೋಪಿ ಸ್ವೀಯತೆಯ ಅವಭಾತಿ. ಪರಮಾತ್ಮ ಸ್ವಾಮಿ, ಅವನೇ ಎಲ್ಲದಕ್ಕೂ ಸ್ವಾಮಿ. ಆದರೆ ಜೀವನಿಗೆ ಅವತ್ತ ಭ್ರಮೆ ಹುಟ್ಟಿಸೋದ್ರಿಂದ ಅವನಿಗೆ ತಂದು ಒಂದು ಭ್ರಮೆ ಹುಟ್ಟುಬಿಡು. ಸ್ವೀಯತೆಯ ಅವಭಾತಿ ಭಗವದಿಚ್ಛೆಯ ಸೃಷ್ಟಸ್ಯ ಭಗವತ್ ಸ್ವಾಮಿಕಸ್ಯ ದೇಹಾದೇಹೇ ಸ್ವೀಯತೆಯ ಭಾನಂ ಜೀವಸ್ಯ ಕುತಃ ಇತ್ಯತಃ ಭ್ರಾಂತಿರೇವ ಇಯಂ ಇತಿ ಭಾವೇನ ಉಕ್ತಂ. ಭಗವದಿಚ್ಛೆಯ ಸೃಷ್ಟಸ್ಯ ಭಗವತ್ ಸ್ವಾಮಿಕಸ್ಯ ದೇಹಾದೇಹೇ ಸ್ವೀಯತೆಯ ಭಾನಂ. ಪರಮಾತ್ಮ ಸೃಷ್ಟಿ ಮಾಡಿದ್ದ, ಪರಮಾತ್ಮನದೇ ಪರಮಾತ್ಮ ಕೊಟ್ಟ ದೇಹ ಅದು, ನಮ್ಮ ದೇಹ ಅಂತ ಅನ್ಕೊಂಡ್ಬಿಡ್ತೇವಲ್ಲ. ಜೀವಸ್ಯ ಇತ್ಯತಃ ಭ್ರಾಂತಿರೇವ ಇಯಂ ಇತಿ ಭಾವೇನ ಉಕ್ತಂ ಧ್ಯಾತು ಅನ್ಯಥಾ. ಎರಡು ಎಲ್ಲಿ ಕಾಣ್ತೇವೆ ನಾವು ಇದನ್ನ? ಸ್ವಪ್ನದೊಳಗೆ ಮನೋರಥದೊಳಗೆ ಕಂಡಿದ್ದೇವೆ. ಸ್ವಪ್ನ ಮತ್ತು ಮನೋರಥಗಳಲ್ಲಿ ನಮ್ಮದಲ್ಲದನ್ನು ಆ ಕಾಲಕ್ಕೆ ಏನಂತ ತಿಳ್ಕೊಂಡಿರ್ತೇವೆ, ನಮ್ಮದೊಂದು ತಿಳ್ಕೊಂಡಿರ್ತೇವೆ. ಅದೇ ರೀತಿಯೇ ಎಚ್ಚರ ಇದ್ದಾಗಲೇ ಏನು ಮಾಡಿದ್ದೇವೆ ನಾವೀಗ? ಈಶಾವಾಸ್ಯಮಿದಂ ಸರ್ವಂ, ದೇವರ ಅಧೀನವಾದ ದೇಹ ದೇಶ ಮೊದಲಾದ ಎಲ್ಲವನ್ನು ಕೂಡ ನಮ್ಮ ದಿನ ಅಂತ ತಪ್ಪು ತಿಳ್ಕೊಂಡಿದ್ದೇವೆ. ಅದಕ್ಕೆ ಶ್ರೀಹರೇರೇವ ಕರ್ತೃತ್ವಾಧಿಕಂ ಇತಿ ಜಾನನ್ ತತ್ರೈವ ನಿದಧ್ಯಾ. ನಾವು ಸರಿಯಾಗಿ ತಿಳ್ಕೊಳ್ಳೋದು ಅಂದ್ರೆ ಏನೀಗ? ಕಥಂ ಇದಂ ಮನಃ ಸಂಸಾರಸ್ಯ ಕಾರಣಂ ಇತ್ಯತಃ ಸಂಕಲ್ಪ ವಿಕಲ್ಪಕಂ ಇತಿ ಮನೋವಿಶೇಷಿತವಾನ್. ಸಂಕಲ್ಪ ವಿಕಲ್ಪಕ, ಸಂಕಲ್ಪ ವಿಕಲ್ಪ ಅಂದ್ರೇನು? ಹೀ ಸಂಕಲ್ಪ ಹೀ ಮಾಡ್ತೇನೆ ಅನ್ನೋದು, ವಿಕಲ್ಪ ಅಂದ್ರೆ ಈ ಮಾಡಬೇಕು ಬಿಡಬೇಕು ಅನ್ನೋದು. ಇದೆಲ್ಲ ಯಾವುದ್ರ ಕೆಲಸ? ಇದು ಮನಸ್ಸಿನ ಕೆಲಸ. ಇದಂ ಕರ್ಮ ಕರಿಷ್ಯೇ ಇತ್ಯಾದಿ ಸಂಕಲ್ಪ ವಿಕಲ್ಪಾದಿ ದ್ವಾರ ಸಂಸಾರ ವ್ಯವಹಾರ ನಿರ್ವಾಹಕಂ ಇತಿ. ಈ ಸಂಸಾರಕ್ಕೆಲ್ಲ ಕಾರಣವಾಗೋದು ಇಂಥ ಒಂದು ಮನಸ್ಸೇ. ಏತಚ್ಚ ಮನಸ್ಸಃ ಸಂಸಾರ ನಿಧಾನತ್ವ ಪ್ರಮಾಣ ಪ್ರಸಿದ್ಧಂ ಇತಿ ಹಿ ಶಬ್ದೇನ ಆಹ. ಮನಸ್ಸೇ ಸಂಸಾರಕ್ಕೆ ಕಾರಣ, ಹಿಂದೆ ಹೇಳಿದೆ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋಹೋ, ಇಷ್ಟಾರ್ಥ ಇದೆ. ಏತಚ್ಚ ಮನಸ್ಸಃ ಸಂಸಾರ ನಿಧಾನತ್ವ ಪ್ರಮಾಣ ಪ್ರಸಿದ್ಧಂ ಇತಿ ಹಿ ಶಬ್ದೇನ ಆಹ. ಏನ ಮನಸ್ಸ ಸಂಸಾರ ತದೇವ ಮನಃ, ಯಾವುದೇ ಮನಸ್ಸಿನಿಂದ ಸಂಸಾರ ಉಂಟಾಗುತ್ತಲ್ಲ ಅದನ್ನೇ ಮನಸ್ಸು ಅಂತ ಕರೆಯೋದು. ತಥಾ ತಸ್ಯ ಮನಸ್ಸಃ ಕರ್ಮ ವಿಷಯಂಚ, ಅದಕ್ಕೆ ಸಂಸಾರ ಮನಸ್ಸಿಗೆ ವಿಷಯ ಆಯಿತು. ಬುಧಃ ಶ್ರೀ ಹರಿರೇವ ಕರ್ತೃತ್ವಾಧಿಕಂ ಇತಿ ಶ್ರೀ ಹರೇರೇವ ಕರ್ತೃತ್ವಾಧಿಕಂ ಇತಿ ಜಾನನ್ ತೃತೈವ ನಿರಧ್ಯಾತ್. ಕರ್ತೃತ್ವಾದಿಗಳು ಯಾರಿಗಿದು? ಹರಿಗೆ ಮಾತ್ರ ಅಂತ ಅರ್ಥ ಮಾಡ್ಕೊಂಡು ಏನು ಮಾಡಬೇಕು? ಅದನ್ನು ಅಲ್ಲೇ ಮನಸ್ಸನ್ನು ತೊಡಗಿಸ್ಬೇಕು. ನಿರಧ್ಯಾತ್ ಅಂದ್ರೇನು? ಮನಸ್ಸನ್ನು ತೊಡಗಿಸ್ಬೇಕು. ಕಿಂ ತತ್ರ ಮನ ಆದಿ ನಿವೇಶನೇನ ಇತ್ಯತಃ ತತ ಇತಿ. ಕಿಂ ತತ್ರ ಮನ ಆದಿ ನಿವೇಶನೇನ, ಮನಸ್ಸನ್ನು ಯಾತಕ್ಕೆ ಕಂಡಿಡಬೇಕು ಅಂತ ಹೇಳ್ತಾರೆ. ತತಃ ತಸ್ಮಾದೇವ ತತ್ರ ನಿವೇಶಿತಾತ್ ಏವ ತತಃ ಸಂಸಾರ ಕಾರಣದೇವನ ಸಹ ಸಕಾಶಾತ್ ಅಭಯಂ ಸಂಸಾರ ಭಯಾತ್ ನಿವೃತ್ತಿರಪಿಶ್ಚಾತ್ ಇತಿ ಯೋಚನೆ. ಸಂಸಾರ ಮನಸ್ಸಿನಿಂದ ಸಂಸಾರವಾದ್ರಿಂದಾಗಿನೇ ಆ ಮನಸ್ಸು ಸರಿ ಹೋದ ತಕ್ಷಣ ಏನಾಗ್ಬಿಡುತ್ತೆ? ಅಲ್ಲಿಗೆ ಸಂಸಾರ ಬಂಧನ ಬಿಡುಗಡೆ ಆಗ್ಬಿಡುತ್ತೆ. ಮನಸ್ಸಲ್ಲಿ ಕರೆಕ್ಟ್ ಮಾಡ್ಕೋಬೇಕು. ಇದಮುದಿತಂ ಭವತಿ ಸತ್ಯಮೇವ ಸರ್ವೋಪಿ ಸಂಸಾರ ಸಂಭಾರ ಮನಸ್ಸಿಯೇವ ಆಯತತೆ. ಎಲ್ಲ ಸಂಸಾರದ ಒಂದು ಉಪಕ್ರಮ ಇರೋದು ಯಾವುದರಲ್ಲಿ? ಮನಸ್ಸಿನಲ್ಲೇ ಇದೆ. ಇದು ತಥಾ ತನ್ ಮನಃ ವಿಷಯೇಷ್ವೇವ ವಿಷಯಾಶ್ಚ ಮನಸ್ಸೇ ವರ್ತಂತೆ ಇತಿ. ಅದಕ್ಕೆ ಮನಸ್ಸಲ್ಲಿ ವಿಷಯಗಳು, ವಿಷಯಗಳಲ್ಲಿ ಮನಸ್ಸು ಆಗಿರುತ್ತೆ. ತಥಾಪಿ ಗುಣಬಂಧ ನಿವೃತ್ತಿ ರೂಪ ಮೋಕ್ಷ ಯುಜ್ಯತೆ ಏವ ಮುಕ್ಷೋಹ. ಆದರೂ ಕೂಡ ಅದನ್ನು ಕಳ್ಕೊಳ್ತಕ್ಕಂಥ ಒಂದು ಮೋಕ್ಷ ಸಾಧನೆ ಅನ್ನೋದು ಮುಮುಕ್ಷುಗಳಿಗೆ ಸಾಧ್ಯ. ಪರಸ್ಪರ ಅನುಷಕ್ತಶಾಪಿ ಮನಃ ತದ್ವಿಷಯಶ್ಚ ಇತ್ಯುಭಯಶಾಪಿ ಭಗವತಿ ಸಮರ್ಪಣೇನ ನಿಯೋಜ ವಿಯೋಜನಸ್ಯ ಅತಿ ಸುಘಟತ್ವಾತಿಥಿ. ಪರಸ್ಪರ ಅನುಷಕ್ತಶಾಪಿ ಮನಃ ತದ್ವಿಷಯಶ್ಚ, ಮನಸ್ಸು ಮತ್ತು ವಿಷಯ ಎರಡೂ ಕೂಡ ಪರಸ್ಪರ ಈ ರೀತಿ ಲಿಂಕ್ ಆಗಿದ್ರು ಕೂಡ ಭಗವತಿ ಸಮರ್ಪಣೇನ. ಇವರಲ್ಲಿ ಅರ್ಪಣೆ ಮಾಡಿದಾಗ ಏನಾಗುತ್ತಾಗ ಅವ ಬಿಡುಗಡೆ ಆಗ ಅರ್ಪಣೆ ಮನಸ್ಸಿ ದೇವ ವರ್ತಂತೆ ಇತಿ. ಪರಸ್ಪರ ಅನುಶಕ್ತಿ ಎರಡು ವಸ್ತು ಅಂಟಿಕೊಂಡ್ಬಿಟ್ಟಿರ್ತೀವಿ, ಏನು ಮಾಡ್ತೇವೆ ನಾವೀಗ? ಅವಕ್ಕೆ ಅವಕ್ಕೆ ಜೋರ ಲಿಂಕ್ ಇದೆ. ಒಂದನ್ನು ಕಟ್ಟೆಗೆ ಎಳೆದಾಗ ಏನಾಗುತ್ತೆ ಬಂದ್ಬಿಡುತ್ತೆ, ಬದಿ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಜೋರ ಎಳಿ, ಒಂದು ಕಡೆ ಹಿಡಿಬೇಕು, ಒಂದು ಎಳಿಬೇಕು. ಮನಸ್ಸನ್ನು ಹಿಡಿದು ದೇವರ ಕಡೆ ಎಳ್ಕೊಂಡ್ಬಿಟ್ರೆ ಏನಾಗುತ್ತದೆ? ಡಿ ಲಿಂಕ್ ಆಗ್ಬಿಡುತ್ತೆ. ಅದು ಅಲ್ಲ ಹೋದ್ರೆ ಸಾಧ್ಯ ಇಲ್ಲ. ಗುಣೇಶುಭ ದಿಷ್ಟಿ ವಿಶೇಷಿತ ಅತಿ ಸುಘಟತ್ವ ಅತಿಥಿ, ಅವಾಗ ಅತಿ ಸುಲಭ. ಮನಸ್ಸನ್ನು ಹತೋಟಿ ತಂದುಕೊಂಡ ಮೇಲೆ ನಾವು ಇದನ್ನು ಸಂಸಾರ ಗೆಲ್ಲೋದು ಭಾರಿ ಸುಲಭ. ಹತೋಟಿ ಕಳ್ಕೊಂಡ್ಬಿಟ್ರೆ ಏನಾಗುತ್ತಾಗೋದು? ಸ್ವಲ್ಪ ಭಾರಿ ಕಷ್ಟ. ಸ್ಟೇರಿಂಗ್ ಕಂಟ್ರೋಲ್ ಇರೋವರೆಗೂ ಕೂಡ ನಿಶ್ಚಿಂತೆ. ಯಾವಾಗ ಅದು ಕಂಟ್ರೋಲ್ ಬರಲಿಲ್ಲ ಗಾಬರಿ ಶುರು ಆಗ್ಬಿಡುತ್ತೆ. ಎತ್ತ ಬೇಕಾದ್ರೆ ಹೋಗೋದು ವೆಹಿಕಲ್ ಅಂತ ಹೇಳಿ ಅದು ಸಿಕ್ಕ ತಕ್ಷಣ ಎಷ್ಟು ಒಂಥರ ಚಿತ್ರಿಸೋಗ್ಬಿಡ್ತಾರೆ ಸರಿ ಹೋಗ್ಬಿಡುತ್ತೆ. ಇನ್ನೇನು ಫುಲ್ ಪಾರ್ಟಿ ಹೊಡಿಬೇಕು ಈಗಂತಷ್ಟ ಬಂದ್ಬಿಡುತ್ತೆ. ಆದರೆ ಸರಿಯಾಗಿದ್ದು ಕೂಡ ಇಲ್ಲದ ಹೋಗ್ಬಿಟ್ಟರೆ ಎಲ್ಲ ಹೋಗ್ಬಿಡುತ್ತೆ ಮನಸ್ಸಿನಲ್ಲಿ. ಹೇಗೆ ನಮಗೆ ಸ್ಟೈರಿಂಗ್ ಕಂಟ್ರೋಲ್ ಅಂತ ಕರಿತೇವಲ್ಲ ಆ ಥರ ಮನ ಮೈಂಡನ್ನ ಕಂಟ್ರೋಲ್ ಇರಬೇಕು. ಅದ್ರ ಬಗ್ಗೆ ಯಾವಾಗಲೂ ಎಚ್ಚರ ಇರಬೇಕು. ಗುಣೇಶುವ ವಿಶೇಷಿತ ವಭೀಷ್ಟಂ ಗುಣಸೇವಯ ಗುಣಾಶ್ಚ ಚಿತ್ತ ಪ್ರಭವಾಹ ಮದ್ರೂಪ ಉಭಯಂ ತ್ಯಜೆ. ಅದು ಗುಣ ಮತ್ತು ಗುಣಿ ಎರಡರ ಬಗ್ಗೆ ಕಂಟ್ರೋಲನ್ನು ಸಾಧಿಸಬೇಕು ಎಂಬುದೇ ತ್ಯಜನ. ಪ್ರತಿಪಾದಿತಂ ಏತತ್ ನಿಪುಣತರಂ ಅಸ್ಪತ್ಕೃತಾಯಾಮ್ ಅಧ್ಯಾತ್ಮಾಮೃತ ರಸಲಂಜಿನ್ಯಾಮ್ ಇತಿ ನಾತ್ರ ತತ್ ವಿಶದೀಕ್ರಿಯತೆ. ವಿಷ್ಣು ತೀರ್ಥರು ಇನ್ನೊಂದು ರೆಫೇರ್ ಮಾಡ್ತಾರೆ, ಅಧ್ಯಾತ್ಮ ರಸರಂಜಿನಿ ಅಧ್ಯಾತ್ಮಾಮೃತ ರಸರಂಜಿನಿ ಹೆಸರು ಬರೆದಿದ್ದಾರೆ. ಅದು ಅಧ್ಯಾತ್ಮ ರಸರಂಜಿ ಹೇಗೆ ಅನುಷ್ಠಾನ ಅನುಸಂಧಾನ ಮಾಡಬೇಕು ಎಂಬುದನ್ನು ಶ್ಲೋಕ ರೂಪದಲ್ಲಿ ಹೇಳ್ತಾರೆ. ಆದರೆ ಅಲ್ಲಿ ಹೆಚ್ಚಾಗಿ ಹೇಳಿದ್ದೇವೆ, ಅಲ್ಲಿ ನೋಡ್ಕೊಡಿ ಅಂತ ಹೇಳ್ಬಿಟ್ಟು. ನಿಪುಣತರಂ ಉಪ್ರತಿಪಾದಿತಂ ಏತತ್ ಬಹಳ ಸ್ಪಷ್ಟವಾಗಿ ಇದನ್ನು ಹೇಳಿದ್ದೇವೆ. ಅಸ್ಮತ್ಕೃತ ಆಯಾಮ್ ನಮ್ಮ ನಾವು ಬರೆದಿರತಕ್ಕಂತಹ ಅಧ್ಯಾತ್ಮಾಮೃತ ರಸರಂಜಿನ್ಯಾಮ್ ಅಧ್ಯಾತ್ಮಾಮೃತ ರಸರಂಜಿನಿಯರ್ ಅಂತ ಹೇಳಿದ್ದೇವೆ. ಇತಿ ನಾತ್ರ ತತ್ರ ವಿಶದೀಕ್ರಿಯತೆ ಇದ ಮಾತ್ರ ಜ್ಞೇಯಂ. ಅದಕ್ಕೆ ಇಲ್ಲಿ ವಿಸ್ತಾರ ಮಾಡಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಟ್ಟು. ಏವಂ ಅನುಸಂಧಾನೇನ ಶೀಘ್ರಮೇವ ಗುಣನಿವೃತ್ತಿ ಭವತಿ. ಅನುಸಂಧಾನ ಯಾರಿಗೆ ಮಾಡ್ತಾರಲ್ಲ ಅವ್ರಿಗೇನಾಗುತ್ತೆ, ಬಲುಬೇಗ ಗುಣಗಳನ್ನು ಕಳ್ಕೊಳ್ಳೋ ಶಕ್ತಿ ಬಂದ್ಬಿಡುತ್ತೆ. ಯಥ ಅನುಸಂಧಾತ ನಿರ್ಗುಣ ಇತಿ ಗೀಯತೆ ತಥಾ ತದೀಯ ಸಾಧನ ಜಾತ ನಿರ್ಗುಣಂ ಇತಿ ಪಣ್ಯತೆ. ಆದ್ದರಿಂದನೇ ನಿರ್ಗುಣ ಅನುಸಂಧಾನ ಮಾಡೋನು ನಿರ್ಗುಣ ಅಂತ ಕರೀತಾರೆ. ಅದೇ ತಾನು ಮಾಡ್ತಕ್ಕಂಥ ಸಾಧನೆಗಳನ್ನು ಕೂಡ ಏನಂತ ಕರೀತಾರೆ, ನಿರ್ಗುಣ ಅಂತ ಕರೀತಾರೆ. ನಿರ್ಗುಣ ಅಂತ ಯಾತ ಕರೀತಾರೆ ಅಂದರೆ ಸಾತ್ವಿಕಾದಿ ಗುಣಗಳ ಮೇಲೆ ಅವ್ರು ನಡೆಯೋದರಿಂದ ಯೋಚನೆ ಇಲ್ಲ. ಇದು ಅತಯೇವ ಅತ್ರ ಶ್ರೀಮತಿ ಭಾಗವತೆ ಸಾತ್ವಿಕ ಕಾರಕೋ ಸಂಗಿ ರಾಗಾಂಧೋ ರಾಜಸಸ್ಮೃತ ತಾಮಸಸ್ಮೃತಿ ವಿಭ್ರಷ್ಟೋ ನಿರ್ಗುಣೋ ಮದಪಾಶ್ರಯ. ನಾಲ್ಕು ವಿಧ ಕರ್ತೃಗಳನ್ನು ಹೇಳ್ತಾರೆ ಭಾಗವತ ಏಕಾಸ್ಕಂದಗಳು ಬಂದಿದೆ ಹಿಂದೆ. ಸಾತ್ವಿಕ, ರಾಜಸ, ತಾಮಸ ಮತ್ತು ನಿರ್ಗುಣ ಅಂತ ನಾಲ್ಕು ವಿಧ ಕರ್ತೃಗಳಿದ್ದಾರೆ. ಸಾತ್ವಿಕ ಕರ್ತ, ರಾಜಸ ಕರ್ತ, ತಾಮಸ ಕರ್ತ, ನಿರ್ಗುಣ ಕರ್ತ ಅಂತಿದೆ. ಅದು ಹೇಳಿ ಸಾತ್ವಿಕ ಅಂದರೆ ಯಾರು, ಕಾರ ಅಸಂಗಿ, ಅವನು ಗುಣ ಇಟ್ಕೊಂಡೇ ಕೆಲಸ ಮಾಡ್ತಾನೆ, ಕಾಂಟ್ಯಾಕ್ಟ್ ಇಲ್ಲ, ಅವನೇವನು ಸಾತ್ವಿಕ ಅವನು. ಆಮೇಲೆ ರಾಗಾಂಧ ರಾಜಸ ಸ್ಮೃತ, ಅದರಲ್ಲಿ ಫಲಾಪೇಕ್ಷೆ ಇಟ್ಕೊಂಡಿದ್ದಾನೆ, ಅವನೇ ಯಾರವನು ರಾಜಸ. ತಾಮಸ ಸ್ಮೃತಿ ವಿಭ್ರಷ್ಟ, ತಿಳುವಳಿಕೆ ಇಲ್ಲದೆ ಮಾಡ್ತಾನೆ, ಅವನೇ ಯಾರವನು ತಾಮಸ. ಮೂರಾಯಿತು. ನಾಲ್ಕನೇದು ಯಾವುದು, ನಿರ್ಗುಣ ಮದಪಾಶ್ರಯ, ದೇವರಲ್ಲಿ ಸದಾ ನಂಬಿ ಮಾಡ್ತಾನಲ್ಲ ಯಾರವನು, ನಿರ್ಗುಣ ಕಾರಕ, ನಿರ್ಗುಣ ಕಾರಕ. ಆ ಹಂತ ತಲುಪಬೇಕು, ಅಂತ ತಲುಪಿಟ್ಬಿಟ್ಟು ಸಂಸಾರ ಪೂರ್ತಿ ಹೋದಂತೆ ಲೆಕ್ಕ. ನಿರ್ಗುಣ ಶಬ್ದ ಗುಣತ್ರಯಗಳನ್ನು ಮೀರಿ ನಿಂತವು. ಗುಣತ್ರಯಗಳನ್ನು ಸತ್ವಗುಣಕ್ಕೆ ಒಳಗಾಗಿ ಮಾಡಿದಾಗ ಸಾತ್ವಿಕ, ರಜಗುಣಕ್ಕೆ ಒಳಗಾಗಿ ಮಾಡಿದಾಗ ರಾಜಸ, ತಮಗುಣಕ್ಕೆ ಒಳಗಾದಾಗ ತಾಮಸ. ಮೂರು ಗುಣ ಮೆಟ್ಟಿ ನಿಂತಾಗ ಏನಾಯ್ತದೋ ಅವನು ಗುಣಾತೀತ. ನಿರ್ಗುಣ ಅಂದ್ರೆ ಬಂದೆ ಗುಣಾತೀತ ಅಂದ್ರೆ ಬಂದು ಅದು ಹದಿನಾಲ್ಕನೇ ಅಧ್ಯಾಯ ಕೊನೆಗೆ ಹೇಳೋದು ಅದನ್ನೇ, ಗುಣಾತೀತ ಸಮುಚ್ಚತೆ. ಗುಣಾತೀತ ಅಂತ ಕರೀತಾರೆ ಅವವು ಗುಣಗಳು ಅಂತ ಅರ್ಥ. ಈ ಬೆಂಕಿ ಇದೆ, ನಾವು ತುಂಬಿಟ್ಟರೆ ಗಿಟ್ಟರೆ ಕಾಲು ಸುಟ್ಬಿಡುತ್ತಾ, ಏನು ಮಾಡ್ತಾನೆ ಈಗ, ಹಾರಿಬಿಡ್ತಾನೆ. ಅವಾಗ ಏನಾಯ್ತು, ಈಗ ಕಾಲು ಸುಡಲೇ ಇಲ್ಲ, ಯಾತಕ್ಕೆ ಮೇಲೆ ಹಾರಿಬಿಟ್ಟ, ಅವ್ರು ಟಚ್ಚೇ ಮಾಡಿಕೊಂಡಿದ್ರು, ಅದು ಗುಣಾತೀತ. ಇನ್ನು ಮುಟ್ಟಿದ ಅವನು, ಏನು ಮಾಡಿಬಿಟ್ಟಿದ, ಕಾಲಿಗೆ ಬಟ್ಟೆ ಹಾಕ್ಕೊಂಡು ಮುಟ್ಟಿದ, ಅವಾಗ ಏನಾಗಲಿಲ್ಲ. ಬಟ್ಟೆ ಆ್ಯಕ್ಚುಲಿ ಮುಟ್ಟಿದ್ದಾನೆ ಅವನು, ಏನೂ ಆಗಲಿ ಮುಟ್ಟಲೇ ಇಲ್ಲ ಇವನು. ನಾನು ಹಾರ್ದೇನು ಏನು ಮಾಡಿದೆ, ಮುಟ್ಟೇ ಇಲ್ಲ ಅಂದರೆ ಸಮಸ್ಯೆನೇ ಇಲ್ಲ. ಇವನು ಕುಂಟ ಪಾಪ, ಹಾರ ಚಾನ್ಸಸ್ಸೇ ಇಲ್ಲ ಇವನು. ಅದಕ್ಕೇನು ಮಾಡಿಬಿಟ್ಟ, ಸುಟ್ಕೋಬಾರದು ಕಾಮನ್ ಇಬ್ಬರಿಗೂ ಕೂಡ. ಅದಕ್ಕೇನು ಮಾಡಿಬಿಟ್ಟ, ಕಾಲಿಗೆ ಒದ್ದೇನೋ ರಕ್ಷೆ ಹಾಕ್ಕೊಂಡ್ಬಿಟ್ಟು ಹಾಕಿದೆ, ಅವನು ಸುಡಲೇ ಇಲ್ಲ. ಇನ್ನೊಬ್ಬನು ಏನು ಮಾಡ್ದ, ಹಾಗೆ ಕೈ ಇಟ್ಟ ಹೊಡ್ಕೊಂಡು ಅವನು. ಇನ್ನೊಬ್ಬನು ಏನು ಮಾಡಿಬಿಟ್ಟ, ಬಾಯಲ್ಲೇ ಹಾಕ್ಕೊಂಡ್ಬಿಟ್ಟ ಸತ್ತು ಕತೆ ಹೋಗಿತ್ತು. ಅವ್ರು ಮೂರು ಜನ ಇದ್ದಾರೆ, ಸ್ಮೃತಿ ವಿಸ್ಮೃತಿ ಅವನಿಗೆ. ಇವನು ಟಚ್ ಮಾಡಿಸ್ಕೊಂಡ, ಅವನು ಟಚ್ ಮಾಡಿಕೊಂಡು ಇಟ್ಟು ತಕ್ಷಣ ತೆರ್ಕೊಳ್ಳೋದು ಬೇರೆ, ಇವ್ರು ಸುಟ್ಕೊಳ್ಳೋದು ಬೇರೆ, ಹೊಡಿಸ್ಕೊಳ್ಳೋದು ಬೇರೆ, ಸುಟ್ಕೊಳ್ಳೋದು ಬೇರೆ, ಆಮೇಲೆ ಮೆತ್ತಗೊಂದು ರಕ್ಷಣೆ ಇಟ್ಕೊಂಡು ದಾಟೋದು ಬೇರೆ, ಪೂರ್ತಿ ದಾಟಿಬಿಡೋದು ಬೇರೆ. ಅವ್ರು ಯಾವ ಚಾನ್ಸೂ ಇಲ್ಲ ಅವನಿಗೆ, ಅರ್ಥ ಆಯ್ತಾ ಈಗ, ಯಾವ ಚಾನ್ಸ್ ಕೂಡ ಇಲ್ಲ. ಅವನು ಗುಣಾತೀತ, ಅವನು ಮೇಲೆ ಹಾರಿಬಿಟ್ಟಿದ್ದಾರೆ. ನಾಲ್ಕು ವಿಧ ಕರ್ತೃಗಳಾದ್ರಲ್ಲ, ಈಗ ಅದನ್ನ ಯೋಚನೆ ಮಾಡಿದರೆ ಯಾವುದಕ್ಕೆ ಟ್ರೈ ಮಾಡಬೇಕು ಯಾವಾಗಲೂ ನಾವೀಗ, ಗುಣಾತೀತ ಬೇಡ, ರಿಸ್ಕ್ ಫ್ರೀ ಅದು. ರಕ್ಷೆ ಹಾಕ್ಕೊಂಡು ಹೋದಂತ ತಿಳ್ಕೊಬೋಣ, ಅಕಸ್ಮಾತ್ ಸರಿ ಇಲ್ಲದ ಹೋಗಿಬಿಟ್ರೆ ಶಾಕ್ ಹೊಡಿಬೋದಾಗ, ಅರ್ಥ ಆಯ್ತಾ. ಇದಿದ್ದರೆ ಏ ಯೋಚನೆ ಬರೋದಿಲ್ಲ. ಅತಿ ಅಭಿಹಿತ ಇತಿ ಕರ್ತ ಚತುರ್ವಿಧ. ಇನ್ನು ಈಜು ಕರಿಬೇಕಾದ್ರೆ ಫಸ್ಟ್ ಏನು ಮಾಡ್ತಾರೆ, ಈಜು ಕರಿಬೇಕಾದ್ರೆ ಸುಮ್ಮನೆ ಹಾರಿಬಿಟ್ಟೆ, ಯಾರು ಹಾರ್ತಾರೆ, ತಾರು ಹಾರಿಬಿಟ್ಟೆ ಹೋಗೇ ಬಿಟ್ಟ ಕಡೆ, ಯಾರು ಫ್ರೆಂಡ್ಸ್ ಹಾರಿದ್ರು ತಾರು ಹಾರಿಬಿಟ್ಟ. ಇನ್ನೊಬ್ಬನ ಏನು ಮಾಡ್ದ, ಯಾರ್ದು ಕೈ ಹಿಡ್ಕೊಂಡು ಭಾರಿ ಕಷ್ಟಪಟ್ಟ ಅಂತ, ಇದು ಈಜು ಬಿಡಿ ಕಟ್ಕೊಂಡ, ಮತ್ ಸೇಫ್ ಅದು, ಸಾತ್ವಿಕ ಅವನು, ಮುಳುಗ ಚಾನ್ಸ್ ಇಲ್ಲ. ಈಜು ಬಂತು ಆಮೇಲೆ ಯಾರ್ದು ಯೋಚನೆ ಇಲ್ಲ, ಈಜು ಬಿಡು ಕೂಡ ಇಲ್ಲ ಅವನಿಗೆ. ಈಜು ಬಿಡಿ ಅಂದರೆ ಸಾಕು, ಮುಳುಗ ಚಾನ್ಸ್ ಇಲ್ಲ, ಕರೆಕ್ಟೇ. ಬಟ್ ಈಜೇ ಬಂದ ಮೇಲೆ ನಿಶ್ಚಿಂತೆ ಆಗೋದು. ಗುಣ ಆಯ್ತು. ನಾಲ್ಕು ವಿಧ ಕರ್ತೃಗಳಿದ್ದಾರೆ, ಈಜು ಬರದೆ ಹಾರೋನು, ಸಹಾಯ ತಗೊಂಡು ಹಾರೋನು, ಬುಲ್ಡೆ ಕಟ್ಕೊಂಡು ಹಾರೋನು, ಬುಲ್ಡೆ ಬಿಡೋನು, ಅವ್ರು ಬೇರೆ ಬರುತ್ತೆ, ಸುಳ್ಳೆ ಬಿಟ್ಟರೆ ಬೇರೆ ಆಗುತ್ತೆ. ಅವ್ರು ಪೂರ್ತಿ ಮಾಡಿಬಿಟ್ಟರೆ ನಿಶ್ಚಿಂತೆ ಆಗೋದು. ಈಜು ಬರೋದ್ರಿಂದ ಅವ್ರು ಎಲ್ಲಿ ಬೇಕಾದ್ರೆ ಹಾರ್ತಾರೆ, ಕೆಳಗೆ ಹೋಗ್ತಾರೆ, ಮೇಲೆ ಬರ್ತಾರೆ, ಏನೂ ಆಗೋದಿಲ್ಲ ಅವನಿಗೆ. ಅದಕ್ಕೆ ಗುಣಾತೀತ ಅವನು, ಆ ಈಜು ಬುರುಡೆನೂ ಬಿಟ್ಟು ಹಾರ್ತಾ ಇದ್ದ ಅವನಿಗೆ. ಈಜು ಬುರುಡೆ ಬೇಕಾದ ಸ್ಟೇಜು ರೀಚ್ ಆಗಿದೆ, ದಾಟಿಬಿಟ್ಟ ಅವನಿಗೆ ಆಗಲೇ. ಈಜು ಬುರುಡೆ ಇರೋದು ಸೇಫ್ ಎಷ್ಟು, ಅದಕ್ಕಿಂತ ಸೇಫ್ ಯಾವುದು, ಗುಣಾತೀತರಾಗಿಬಿಡೋದು. ಈಜೆ ಕಲ್ತು ಬಿಟ್ರೆ ಸಮಸ್ಯೆನೇ ಇಲ್ಲ. ಈಜ್ ಬಿಡಕೊಂಡು ಬೈ ಚಾನ್ಸ್ ಅದು ಏನಾರು ಟೈರ್ ಹಾಕೊಂಡು ತರತು ಬತ್ತು ಪಂಕ್ಚರ್ ಆದ್ರೂ ಕಷ್ಟ ಇರಾಗ್ಬೋದು, ಯಾವ ರಿಸ್ಕೇ ಇಲ್ಲ. ಅದು ಮಾಸ್ಟ್ರಿ ಬಂದು ಆ ರೀತಿ ಇರಬೇಕು. ಅದನ್ನೇ ದಾಸರು ಏನ್ ಮಾಡ್ತಾರೆ, ಈಸಬೇಕು ಇದು ಜಯಿಸಬೇಕು ಅಂತ ಕರೆದಾಗ ಗುಣಾತೀತನಾಗಬೇಕು ಅಂತ ಅರ್ಥ. ದಾಸರ ಮಾತಿಗೆ ಅರ್ಥ ಏನಾಗುತ್ತಾಗ ಗುಣಾತೀತನಾಗಬೇಕೇ ಹೊರತು ಇಲ್ಲದವರು ಸರಿಯಲ್ಲ. ಇತಿ ಕರ್ತ ಚತುರ್ವಿಧ ಭೀತ ತಥಾ ವನಂತು ಸಾತ್ವಿಕೋ ವಾಸೋ ಗ್ರಾಮೋ ರಾಜಸ ಉಚ್ಯತೆ ತಾಮಸಂ ಸೂದ್ಯೂತ ಸದನಂ ಮನ್ನಿಕೇತಂತು ನಿರ್ಗುಣಂ. ಅದರಲ್ಲಿ ತುಂಬ ವೆರೈಟಿಗಳು ನಾಲ್ಕು ಭಾಗ ಮಾಡ್ತಾರೆ. ಮೂರು ಭಾಗ ಮಾಡಿದ್ರೆ ನಮಗೆ ಗೊತ್ತಿದೆ, ಸಾತ್ವಿಕ ರಾಜಸ ತಾಮಸ ಅಂತ ನಮಗೆ ಗೊತ್ತು. ನಾಲ್ಕು ಭಾಗ ಮಾಡ್ತಾರೆ. ಆ್ಯಕ್ಚುಲಿ ಮೂರಕ್ಕೂ ನಾಲ್ಕಕ್ಕೂ ವ್ಯತ್ಯಾಸ ಇಲ್ಲ. ಮೂರಕ್ಕೆ ಮೂರನ್ನು ಮಾಡೋದು ಯಾವಾಗ, ಮೂರು ಗುಣಗಳಲ್ಲಿ ಲೆವೆಲ್ಲೇ ಮಾಡಿದಾಗ. ನಾಲ್ಕನೇದು ಯಾವುದು, ಅಬೌದಷ್ಟು ಮಾಡೋದು ಅಷ್ಟೇ. ವನಂತು ಸಾತ್ವಿಕೋ ವಾಸ, ವನದಲ್ಲಿ ವಾಸ ಮಾಡೋದಲ್ಲ ಎಂಥದ್ದು ಸಾತ್ವಿಕ ವಾಸ. ಗ್ರಾಮೋ ರಾಜಸ ಉಚ್ಯತೆ, ಗ್ರಾಮದಲ್ಲಿ ವಾಸ ಮಾಡೋದೇನದು ರಾಜಸ ವಾಸ. ನಾವು ಬೆಂಗಳೂರು ಮೈಸೂರಲ್ಲಿ ಇದ್ದೇವೆ ಅಲ್ಲಿ ಏನರ್ಥ ಅದಕ್ಕೆ ಈಗ ರಾಜಸ ವಾಸ. ಇದು ತಾಮಸಂ ಜ್ಯೂತಸದು, ಕ್ಲಬ್ನಲ್ಲಿ ವಾಸ ಮಾಡ್ತಾರೆ ಏನಂತ, ಅದು ತಾಮಸ. ಹೆಚ್ಚಿನ ಅಂಥವರೇ ಆಗಿಬಿಟ್ಟಿರ್ತಾರೆ, ಕ್ಲಬ್ಬಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಮನ್ನಿಕೆ ಏತದ್ದು ನಿರ್ಗುಣ, ಸದಾ ದೇವ್ರ ದಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಆ ನಿರ್ಗುಣ ಹಿಡಿತ ನಿರ್ಗುಣ ವಾಸ. ಇದು ಅರ್ಥ ಮಾಡ್ಕೊಂಡಾಗ ಸ್ಪಷ್ಟ ಆಯ್ತು. ದೇವ್ರ ಧ್ಯಾನ ಮಾಡೋದ್ರಿಂದ ಏನಾಗ್ಬೋದು, ಏಕಾಂತದಲ್ಲಿ ಕುತ್ಕೊಂಡ್ಬಿಟ್ಟು ಶುಚೋ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಆಸನ ಅಂತ ಹೇಳಿದ್ರಲ್ಲ, ಆ ರೀತಿ ಮಾಡ್ಕೊಂಡ್ಬಿಟ್ರೆ ಅದು ನಿರ್ಗುಣ ಆ ಹಂತಲ್ಲಿ ಇರಬೇಕು. ಕೊನೆಗೆ ಅಸಂಪ್ರಜ್ಞಾತ ಸಮಾಧಿ ರೀಚ್ ಆಗಿಬಿಟ್ರೆ ತಸ್ಯ ಕಾರ್ಯಂ ನವಿದ್ಯೆ, ಆ ಲೆವೆಲ್ಗೆ ಹೋಗ್ಬಿಡ್ತಾರೆ. ಸೊ ನಾಲ್ಕು ಹೇಳಿದ್ರೆ ಈಗ ಅದರಿಂದನೇ ಫಸ್ಟ್ ಯಾವುದಕ್ಕೂ ಸಾತ್ವಿಕ ವಾಸಕ್ಕೆ ಯಾಕೆ ಟ್ರೈ ಮಾಡ್ಬೇಕು, ನಾವು ಒಳ್ಳೆ ಸಾಧನೆ ಮಾಡೋಕ್ಕೆ ಅನುಕೂಲ ಸಾತ್ವಿಕ ವಾಸಕ್ಕೆ ಹೋಗ್ಬೇಕು. ಆಮೇಲೆ ರಾಜಸ ವಾಸ, ಆಮೇಲೆ ತಾಮಸ ವಾಸ, ಕೊನೆಗೆ ದ್ಯೂತ ಸದನ, ಅದೇ ತಾಮಸ. ಮನ್ನಿಕೆ ಏತಂತೂ ನಿರ್ಗುಣಂ. ಈಗ ನಾಲ್ಕು ಭಾಗ ಮಾಡಿರೋದ್ರಿಂದ ಎಲ್ಲ ಸರಿಯಾದ ವಿಚಾರ ಒಂದಕ್ಕೊಂದು ಹೊಂದಾಣಿಕೆ ಇದೆ. ಸಮಾಖ್ಯ ಅಂದ್ರೆ ಇದೇನೆ, ಭಗವತಕ್ಕೂ ಭಗವದ್ಗೀತೆಗೆ ಏನು ಬಂತು, ಸಮಾಖ್ಯ ಬಂತು. ಆ ಸಮಾಖ್ಯ ಯೋಚಿ ಎಲ್ಲಿ ಅಪ್ಲೈ ತಿಳಿದಲ್ಲಿ ಏನು ಮಾಡ್ತಾ ಹೋಗ್ಬೇಕು, ನಾವಾಗ ಅಪ್ಲೈ ಮಾಡ್ತಾ ಹೋಗ್ಬೇಕು. ಆ ಪುಸ್ತಕದಲ್ಲೇ ಉಳ್ಕೊಂಬಿಟ್ರೆ ಪ್ರಯೋಜನ ಇಲ್ಲ, ಪುಸ್ತಕದಲ್ಲಿ ಉಳ್ಕೊಬಿಟ್ಟೆ ಉಪಯೋಗ. ಒಂದು ಏನು ಹೇಳ್ತಾರೆ ಹಾಗೆ ಹೇಳ್ತಾರೆ ಕರೆಕ್ಟು, ಸಮಾಖ್ಯ ಕೊಡಿ ಅಂತ ಕೇಳಿದ. ಏನು ಮಾಡಬೇಕಾಗ, ಇಂಥ ಸಿಮಿಲರ್ ವಾಕ್ಯ ಹುಡುಕ್ಬೇಕಾಗ. ನೋಡಿದ್ರೆ ಆಚಾರ್ಯ ಏನು ಮಾಡಿಬಿಡ್ತು, ಸಮಸ್ಯೆ ಎಲ್ಲೆಲ್ಲಿ ಸಮಾಖ್ಯ ಇದೆ. ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯಶ್ಚ ಶಾಸ್ತ್ರವಚನೈ ಸಹೃದಯಂ ನಿರ್ಣೀಯತೆ ಹರಿಣ. ವೇದವಾಕ್ಯ ಬೇಕಾ, ಮಹಾಭಾರತ ಬೇಕಾ, ರಾಮಾಯಣ ಬೇಕಾ, ಬ್ರಹ್ಮಸೂತ್ರ ಬೇಕಾ, ಏನು ಬೇಕು ನಿಮಗೆ ಎಲ್ಲ ಕೊಡ್ತೇವೆ ಅಂತ ಹೇಳ್ತಾರೆ. ಎಲ್ಲ ಸಮಾಖ್ಯ ಬಂದೋಯ್ತಾರೆ. ಅದ್ವೈತಿಗೆ ಸಮಾಖ್ಯರೇ ಇಲ್ಲ, ಯಾಕೆ ಇರೋದೇ ಎರಡು ಐದು ವಾಕ್ಯಗಳು ಸುತ್ತಮುತ್ತ, ಇದಕ್ಕದು ಅದಕ್ಕಿದು ಐದೇ ವಾಕ್ಯಗಳು ಅಷ್ಟೇ ಇದೆ. ಅವು ಕೂಡ ಡೈರೆಕ್ಟ್ ಅಲ್ಲ, ಇಂಡೈರೆಕ್ಟ್. ಮತ್ತೆ ಕೊನೆಗೆ ಏನಾಯ್ತು, ನೋ ಸಮಾಖ್ಯ ಅಟ್ ಆಲ್. ಭೇದಕ್ಕೆ ಸಮಾಖ್ಯ ಇದೆ ಅಂದರೆ ಎಲ್ಲ ಜಗತ್ತು ಪೂರ್ತಿ ಸಮಾಖ್ಯರೇ ನಮಗೆ, ಅವರಿಗೆಲ್ಲೆಲ್ಲೂ ಸಮಾಖ್ಯ ಇಲ್ಲ. ಅದನ್ನ ಯೋಚನೆ ಮಾಡ್ತಾ ಹೋದಷ್ಟು ಸುಲಭ ಆಗ. ಚತುರ್ವಿಧತೆಯ ಗುಪ್ತಂ ಇದಂತೂ ಅವಸ್ಥಾ ಭೇದೇನ ಅಧಿಕಾರಿಣಾಂ ಭೇದಂ ಅಂಗೀಕೃತ್ಯೈವ. ಇದೆಲ್ಲ ಅವಸ್ಥಾ ಭೇದ, ಯಾವ್ಯಾವ ಸ್ಟೇಜಲ್ಲಿರ್ತಾರೆ, ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು ಅಂತ ಹೇಗೆ ಮಾಡ್ತೇವೋ ಅವ್ರ ಸ್ಟೇಜ್ ನೋಡ್ಕೊಂಡು ಹೇಳ್ತೇವೆ. ವಸ್ತುತಸ್ತು ತ್ರಿವಿಧ ಏವ ಅಧಿಕಾರಿ ಸಾಧನವೂ ತ್ರಿವಿಧ ಮೇವಿ. ನಾವು ಇನ್ನೊಂದು ಗುಣಾತೀತನಾಗಿಲ್ಲ ಅಂತ ಕೇಳಿದರೆ ಮೂರರಲ್ಲೇ ಬರ್ತೀವಿ ನಾವೀಗ. ಸಾತ್ವಿಕ ರಾಜಸ ತಾಮಸ ಇಷ್ಟರಲ್ಲಿ ಇಟ್ಕೊಂಡು ಸಾತ್ವಿಕ ಟ್ರೈ ಮಾಡಬೇಕಂತೆ. ಅದನ್ನು ದಾಟೋದು ಮುಂದಿನ ವಾಕ್ಯ. ಪುಸ್ತಕನೇ ಓದ್ತಾನೆ ಭಾರಿ ಸಾತ್ವಿಕ, ಟೆಕ್ಸ್ಟ್ ಬುಕ್ಕೆ ಓದ್ತಾನೆ ಭಾರಿ ಸಾತ್ವಿಕ, ಟೆಕ್ಸ್ಟ್ ಬುಕ್ ಓದೋದಿಲ್ಲ ಯಾರೋ ಮಾಡ್ತಾನೆ ರಾಜಸ, ಅವ್ರು ನಿಷಿದ್ಧವಾದ ಕಥೆ ಕಾದಂಬರಿನೇ ಓದ್ತಾನೆ ತಾಮಸ. ಅವನು ಟೆಕ್ಸ್ಟ್ ಬುಕ್ ಓದಿಬಿಟ್ಟು ಟೆಕ್ಸ್ಟ್ ಬುಕ್ ಓದೋದಿಲ್ಲ, ಬಿಟ್ಬಿಟ್ಟಿದ್ದಾನೆ ಅವನೇ. ಪರೀಕ್ಷೆ ಹೋಗ್ಬೇಕಾದ್ರೆ ಏನಾಗ್ತಾನೆ ಅವನು, ಗುಣಾತೀತ, ಪುಸ್ತಕಾತೀತ ಅವನಿಗೆ, ಪುಸ್ತಕ ಹೋಗಿಲ್ಲ ಅವನಿಗೆ. ಪುಸ್ತಕ ಓದೋದು ಸಾತ್ವಿಕ, ಪರೀಕ್ಷೆ ಓದಿದ್ರೆ ತಾಮಸ ಆಗಿಬಿಡ್ತಾರೆ. ಮತ್ತೆ ಪರೀಕ್ಷೆ ಕಾಲಕ್ಕೆ ಓದಾಗಿಲ್ಲ, ಪುಸ್ತಕಾತೀತ ಅವನಿಗೆ, ಕೀಪ್ ಯುವರ್ ಬುಕ್ಸ್ ಅಂತ ಹೇಳ್ಬಿಡ್ತಾರೆ. ಹಾಗೆ ದಾರ ಎಲ್ಲಿ ಬಂತ ಅವನಿಗೀಗ, ಬುದ್ಧಿ ಮನಸ್ಸೊಳಗೆ ದಾರ ಬಂದ್ಬಿಟ್ಟಿದೆ, ಅದು ಹೈಯರ್ ಸ್ಟೇಜ್. ಅದು ಆ ರೀತಿ ಬರಬೇಕು ನಾವು. ಪ್ರತಿಯೊಂದರಲ್ಲಿ ಏನಾಗಬೇಕು ಅಂತ ಕೇಳಿದರೆ ಸಾತ್ವಿಕತೆ ಸಹಜವಾಗಿ ಬರಬೇಕು. ಮೊದಲು ಹೋಟೆಲ್ ನೋಡ್ದ, ಜ್ಞಾಪಕ ಹಸಿವಾಗಿತ್ತು, ನೋಡ್ದ ಜ್ಞಾಪಕ ಆಯಿತು. ಏನು ಮೊದಲೆಲ್ಲ ಜ್ಞಾಪಕ ಆಗೋದಿಲ್ಲ, ಯಾರೋ ನೋಡ್ತಾರೆ ಅಂತ ನೋಡ್ದ ಫಸ್ಟ್, ಅದು ಭಯರೆ. ಫಸ್ಟ್ ಯಾರೋ ನೋಡ್ತಾರೆ ಅಂತ ಯೋಚನೆ ಮಾಡ್ದ, ಆ ಹಂತ ದಾಟಿಬಿಟ್ಟ. ಆಮೇಲೆ ಇನ್ನೊಂದು ಹಂತ ಏನು ಮಾಡ್ಕೊಂಡ, ಶಾಸ್ತ್ರ ಜ್ಞಾಪಕ ಆಯಿತು. ಛೇ, ಬಾಡಿ ತಪ್ಪು, ಯಾರೂ ನೋಡ್ತಾ ಇಲ್ಲ, ಶಾಸ್ತ್ರ ನೋಡುತ್ತೆ ಅಂತ ಯೋಚನೆ ಮಾಡ್ದ. ಮುಂದೇನು ಮಾಡ್ದ, ಆ ಬೋರ್ಡ್ ನೋಡ್ದ. ಅವ ಏನಾಯ್ತು ಅವನಿಗೆ, ಪಾಪ ಬುದ್ಧಿ ಇಲ್ದವ್ರು ಹೋಗ್ತಾರೆ ಅಂದ್ಕೊಂಡ. ತಾನು ಹೋಗೋದೆ ಬುದ್ಧಿ ಇಲ್ದ ಹೋಗ್ತಾ. ಆಮೇಲೆ ಹಸಿಯಾಗಿದೆ, ಎಲ್ಲ ಕಡೆ ಬೋರ್ಡ್ ಇದೆ, ಉಪವಾಸ ಕೂತಿದೆ. ಯಾತಕ್ಕೆ ಅಂದರೆ ಊಟದ ವ್ಯವಸ್ಥೆನೇ ಇಲ್ಲ ಅಂತಾನೆ. ಹೋಟೆಲ್ ಅಂದ್ರೆ ನಮಗೆ ಸೇರಿದ್ದಾರೆ, ನಮಗೆ ಇಳಿಯೇನೇ ಇಲ್ಲ ಅದು. ಎದುರಿಗೆ ಕಂಡ್ರು ಕೂಡ ಅವನು ಇಲ್ಲೇ ಇರ್ತಾರೆ, ಕೊಡ್ಬಿಡಿ. ಅದು ಮೀರಿ ಹೋಗ್ಬಿಟ್ಟಿದ್ದಾನೆ ಆಗಲೇ ಅವನಿಗೆ, ಕಂಡು ನೋಡಿ ಆಸೆ ಹುಟ್ಟಿ ಅದೇನೋ ಮಾಡಿ ಹಾಗೆಲ್ಲ ಹೋಗಬಾರ್ದು, ಚೇ ತಾನೇ ಬೈಕೊಂಡ್ಬಿಟ್ಟು ಅದೆಲ್ಲ ಮಾಡೋ ಸ್ಟೇಜ್ ಅಲ್ಲ. ತಲೆ ಓಡೋದಿಲ್ಲ ಆ ಕಡೆ ಅವನಿಗೆ, ಎಲ್ಲಿಗೆ ಹೋಗ್ಬಿಟ್ಟಿದ್ದಾನೆ ಅವನೀಗ, ಅದು ಮೀರಿಬಿಟ್ಟಿದ್ದಾನೆ ಆಗಲೇ. ಅದು ಭಾರಿ ಶ್ರೇಷ್ಠವಾದದ್ದು. ಇದನ್ನು ಯೋಚನೆ ಮಾಡಿದರೆ ಬಹಳ ಮುಖ್ಯ. ಪುಸ್ತಕ ಮಗ್ಗಿ ಪುಸ್ತಕ ಹೇಳೋದು, ನಡ್ಕೊಂಡು ಕರೆಯೋದು ಬೇರೆ, ಬಾಯಿಪಾಠ ಮಾಡೋದು ಬೇರೆ, ಇನ್ನೊಬ್ಬರಿಗೆ ಹೇಳಿಕೊಡೋದು ಬೇರೆ, ಇನ್ನು ಫರ್ದರ್ ಡೈರೆಕ್ಷನ್ ಇನ್ನೂ ಮಾಡ್ತಾ ಹೋಗೋದು ಬೇರೆ. ಆ ಹಂತ ರೀಚ್ ಅಂತ ಆಗಿಬಿಟ್ರೆ ಅವನಿಗೆ ಮಾಸ್ಟ್ರಿ ಬಂದಿದೆ ಅಂತ ಅರ್ಥ. ಆ ಗುಣಾತೀತನಾಗ್ತಾನೆ. ಏತದಪಿ ಒಂದು ಮಾತು ಹೇಳ್ತಾರೆ ಆಚಾರ್ಯ, ಭಾಗವತಾತ್ರರು ಬರುತ್ತೆ, ಬ್ರಹ್ಮದೇವರೆಲ್ಲ ಎಂಥವ್ರು ಅಂತ ಕೇಳಿದರೆ ತಕ್ತವೇದರು ಅಂತ ಕರೀತಾರೆ. ತಕ್ತವೇದರು ನಮಗೇನಿಸುತ್ತೆ, ನಾವು ತೆಕ್ತವೇದರೆ ವೇದ ಓದಿಲ್ಲ ಒಂದೇ ಆಗಿಬಿಡುತ್ತೆ ಅಂತ ಕೇಳಿದರೆ, ನಾವು ವೇದ ಓದಿಲ್ಲ ವೇದ ಬಿಟ್ಟಿದ್ದೇವೆ ತೆಕ್ತವೇದರು. ಅವ್ರು ವೇದವನ್ನು ದಾಟಿಬಿಟ್ಟಿದ್ದಾರೆ, ಅವರೇನು ತೆಕ್ತವೇದರು. ಅದು ಈವನ್ ವಿಥೌಟ್ ದಿ ಹೆಲ್ಪ್ ಆಫ್ ವೇದಾಸ್ ಏನ್ ಮಾಡ್ತಾರೆ ಅವರೀಗ ಅರ್ಥ ಮಾಡ್ಕೋತಾರೆ ದೇವರು. ಆ ಸ್ಥಿತಿ ಪರೀಕ್ಷೆಯಲ್ಲಿ ಕೂತವರೆಲ್ಲ ತೆಕ್ತ ಪುಸ್ತಕರು ಅವರು. ಪರೀಕ್ಷೆ ಹಾಲ್ನಲ್ಲಿ ಕೂತವ್ರು ಏನಾಗಿದ್ದಾರೆ ಅವರು, ತೆಕ್ತ ಪುಸ್ತಕರು. ಎದಕ್ಕೆ ಪುಸ್ತಕ ವಿಷಯ ಬಹಳ ಬಂದ್ಬಿಟ್ಟೆ, ಪುಸ್ತಕ ಬೇಕಾಗಿಲ್ಲ ಅವರಿಗೆ. ಆ ರೀತಿ ಭಾಷೆ ಬಂದ್ಬಿಟ್ಟಿದ್ದು. ಆ ಅರ್ಥದಲ್ಲಿ ತೆಕ್ತ ವೇದರು ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ರು ಅಪಾರ್ಥ ಮಾಡ್ಕೊಂಡೋದಕ್ಕೆ, ಅವ್ರು ತೆಕ್ತ ವೇದರು ಗೃಹೀತ ಉಪನಿಷತ್ಕರು ತಿಳ್ಕೊಳ್ಳೋಕೆ ಹೋಗ್ಬಾರ್ದು. ವೇದ ಬಿಟ್ಟಿದ್ದಾರೆ ಉಪನಿಷತ್ ತಿಳ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ, ವೇದದ ನಾಲೆಡ್ಜ್ ಅನ್ನು ಮೀರಿ ದಾಟ್ಬಿಟ್ಟಿದ್ದಾರೆ. ಆಗ್ಲೇ ಆ ರೀತಿ ಇದ್ದಾರೆ. ಮಹಾಲಕ್ಷ್ಮಿಗೆ ಬೇಕೇ ಇಲ್ಲ ನಿಗಮತತೆಗಳು ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ, ಅದ್ರ ಮೇಲೆ ಹೋಗ್ಬಿಟ್ಟಿದ್ದಾರೆ ಜ್ಞಾನ ಅವರಿಗೆ. ಅದೆಲ್ಲ ಯೋಚನೆ ಮಾಡ್ತಾ ಹೋದಂತೆ ನಾವೇನ್ ಮಾಡ್ಬೇಕು, ಮೊದಲು ಮೊದಲಿಗೆ ಬಾಯಿಪಾಠ ಮಾಡೋದು, ಸ್ತೋತ್ರ ಬಾಯಿಪಾಠ ಮಾಡೋದು ಅಂದ್ರೇನು ನೋಡಿ ಹೇಳೋದು ಬೇರೆ, ಪುಸ್ತಕ ಎಲ್ಲ ಹೇಳಕ್ ಶುರು ಮಾಡ್ತಾರೆ. ಆಮೇಲೆ ಎಷ್ಟು ಮಟ್ಟಿಗೆ ಮಾತಾಡ್ತಾ ಮಾಡ್ತೀವಿ ಎಲ್ಲಿಗೋಬಿಟ್ಟು ಸರದಂತ ಹೇಳೋ ಯೋಚನೆ ಮಾಡ್ತಾ, ಅದು ಇದು ಎರಡು ನಡೀತಾ ಇರುತ್ತೆ, ಸ್ತೋತ್ರ ನಡೀತಾ ಅದು ನಡೀತಾ ಇರುತ್ತೆ. ಹಾಗೆ ಇದು ಕೃಷ್ಣಾರ್ಪಣ ಹೋದಾಗ ಜ್ಞಾಪಕ ಅವನಿಗೆ, ಮಾಂತಸ್ನಾನ ಶುರು ಮಾಡಿದ ಸುಬ್ರಹ್ಮಣ್ಯ ಹಾಕಿ ಸೂರ್ಯ ಇದ್ದಾಗ ಜ್ಞಾಪಕ, ಬರೀ ವಾಯಿಸಿದ್ದೆ ಮುದೇ ಹೋಯ್ತಲ್ಲ ಅಂತೇಳಿ ಮನಸ್ಸಿನ ಬದಲೇ ಅಷ್ಟು ಮಟ್ಟಿಗೆ ಎಲ್ಲರೂ ಯೋಚನೆ ಮಾಡ್ತಾ ಮಾಡಿ ಕಾಸುಟ್ ಬಂದ್ಬಿಟ್ಟಿದೆ ಅವ್ರು. ಆ ಥರ ಇರಬೇಕು. ಬಟ್ ಯೋಚನೆ ಮಾಡ್ತಾ ಮಾಡ್ತಾ ಈಚೆ ಎವೇರೆ ಮಾಡಿ ಇನ್ವಾಲ್ವ್ ಆಗ್ತಾರೆ, ಅದು ಭಾರಿ ಶ್ರೇಷ್ಠ. ಅವ್ರಿಗೆ ಗೊತ್ತಿಲ್ಲ ಅರ್ಥ ಏನೋ ಗೊತ್ತಿಲ್ಲ ಹೇಳ್ಬಿಟ್ಟಿದ್ದ, ಈಗಾಗಲ್ಲ ಪ್ರತಿ ಇದರಲ್ಲಿ ಅರ್ಥ ಕಾಣ್ತಾ ಹೇಳ್ತಾರೆ ಎಷ್ಟು ಶ್ರೇಷ್ಠವಾಗಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ರೆ. ಪುಸ್ತಕ ಬಿಟ್ಟು ಹೇಳೋದು, ಪುಸ್ತಕ ಅರ್ಥನೂ ಕೂಡ ತಾವು ಸ್ವಂತ ಹೇಳೋದು, ಹೇಳಿದ್ರೆ ಅರ್ಥಗಳು ಜಾಸ್ತಿ ಹೇಳೋದು, ಮತ್ತೆ ಇನ್ನೂ ಭಾರಿ ಭಾರಿ ಪ್ರಭುತ್ವ ಬಂದಾಗಲೆ ಅದು ಸಾಧಿಸ್ತಾ ಹೋಗ್ಬೋದು. ಅಲ್ಲಿಗೆ ಏನಾಯ್ತು, ಗುಣವಿವೃತ್ತಿ ಪ್ರಕರಣ ಆಯ್ತು. ಇದು ಶ್ರೀಮದ್ ಭಗವದ್ಗೀತೆ ಶಿರೋಮಣಿ ಅನ್ಯೇಷಾಂ ವಸ್ತುತಸ್ತು ತ್ರಿವಿಧ ಇವ ಅಧಿಕಾರಿ ಸಾಧನಮಿ ತ್ರಿವಿಧಮೇವೇತಿ ಏತದಪಿ ತಥಾವಿಧಸ್ಯ ಅಧಿಕಾರಿಷು ವೈಶಿಷ್ಟ್ಯ ಜ್ಞಾಪನಾಯ ತದಪಿ ತತ್ರ ಅನ್ಯೇಷಾಂ ಆಧಾರ ಜನನಾಯ. ಇದು ಉಳಿದವರಿಗೆ ಆಧಾರ ಹುಟ್ಟಿಸ್ಬೇಕು, ಅಧಿಕಾರಿಗಳಿಗೆ ಸಾಧನೆಗೆ ಹೆಚ್ಚು ಪ್ರಯತ್ನ ಮಾಡಬೇಕು ಅದಕ್ಕೆ ಹೇಳಿದ್ದಾರೆ ಅಂತ ತಿಳಿಸಿದರು. ಅಲ್ಲಿಗೆ ಗುಣನಿವೃತ್ತಿ ಪ್ರಕರಣ ಮುಗಿಯಿತು. ಅದಕ್ಕೆ ನಾವು ಭಾರಿ ಪ್ರಯತ್ನ ಪಡಬೇಕು ಆದಷ್ಟು ಕೂಡ. ನಾಮಪ್ರಶಂಸಾ ಪ್ರಕರಣ ಮುಂದೆ ಬಂದಿದ್ದು ಯಾವುದು, ನಾಮಪ್ರಶಂಸಾ ಪ್ರಕರಣ. ದೇವರ ನಾಮನ ಉಚ್ಚಾರಣೆ ಮಾಡಿ ಭಾರಿ ಮುಖ್ಯ ಅಂಬುದನ್ನು ಹೇಳೋದಕ್ಕೆ ಹೊರಟು, ತಸ್ಮಾತ್ ಪುರೈವ ಆಶ್ವಿಹ ಪಾಪ ನಿಷ್ಕೃತೌ ಯಥೇತ ಮೃತ್ಯೋ ಅವಿಪದ್ಯದಾತ್ಮನಃ ದೋಷಸ್ಯ ದೃಷ್ಟ್ವ ಗುರುಲಾಘವಂ ಯಥಾ ಭಿಷಕ್ ಚಿಕಿತ್ಸೇತ ರುಜಾಂ ನಿಧಾನವಿದೆ ಮಾಡಿ ದೃಷ್ಟಾಂತ ಕೊಟ್ಟು ಅದನ್ನೆಲ್ಲ ಹೇಳ್ತಾರೆ. ಅದನ್ನು ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಏಕಾದಶಿ ಎಲ್ರಿಗೂ ಒಂದೇನೆ, ನಾಳೆ ಕಂಟಿನ್ಯೂ ಮಾಡೋಣ. ಒಂದು ಮೂರಾಕ್ ದಿವಸಕ್ಕೆ ಮುಗಿದೋಗುತ್ತೆ ವಾರದಲ್ಲಿ ಬಹುಶಃ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.